హరి ఓం శ్రీ గురుభ్యో నమః. అభ్రమం భంగరహితం అజడం విమలం సదా ఆనందతీర్థమదులం భజేతాపత్రయాభం మిథ్యా సిద్ధాంతదుధ్వాంత విధ్వంసన విచక్షణ జయతీర్థాకత నిర్భాసతాం నో హృదంబరే అర్థికల్పితకల్పోయం ప్రత్యర్థికేసరి వ్యాసతీర్థ గురుభూయాత్ స్మరిష్టాత్ సిద్ధయే తపో విద్యా విరక్త్యాది సద్గుణోగాకరాణం వాదిరాజగురూన్ వందే ఐక్రీపదాశ్రయాన్ పూజ్య రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాదిధ్వాంతరవయే వైష్ణవేందీవరేందవే శ్రీరాఘవేంద్రగురవే నమో అత్యంతయాళవే ఆపాదముడిపర్యంతం గురూణామాక్తిం స్మరేత్ తేన విఘ్నాః ప్రణశ్యంతి సిద్ధ్యం చ మనోరథాః. హరి ఓం శ్రీ గురుభ్యో నమః. ಒಂದು ಬ್ರೇಕ್ ಯಾಕೆ ಕೊಡಬೇಕು ಅಂತೇಳಿ ಇವತ್ತು ವಿಷ್ಣುದಾಸ ನಾಮ ಒಂದು ಸೆಷನ್ ಮಾಡೋಣ ಅಂತೇಳಿ. ಸೊ ಇದು ನಾವು ಋಷಿ ದೇವತೆ ಛಂದಸ್ಸು ಹೇಳಿಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರ ನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧ ತೇಜ ಪ್ರಯೋಗ ಓಂ ವಿಶ್ವಾಯ ನಮಃ. ಓಂ ವಿಶ್ವಂ ವಿಷ್ಣುರ್ ವಷ್ಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಗುದ್ ಭೂತ ಉದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮಾತ್ ಮುಕ್ತಾನಾಂ ಪರಮಾಗತಿ ಅವಿಪುರುಷ ಸಾಕ್ಷಿ ಕ್ಷೇತ್ರಗುಣಕ್ಷಯೇವ ಚ ಯೋಗೋ ಯೋಗ ವಿಧಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ಪುಷ್ಯಮಾನ್ ಕೇಶವ ಪುರುಷೋತ್ತಮಃ ಸರ್ವ ಶರ್ವ ಶಿವಸ್ಥಾನುರ್ ಭೂತಾದಿರ್ ನಿಧಿರವ್ಯಃ ಸಂಭವೋ ಭಾವನೋ ಭರ್ತ ಪ್ರಭೋ ಪ್ರಭುರೀಶ್ವರಃ ಸ್ವಯಂಭೂ ಶಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನ್ನೋಧಾತ ವಿಧಾತ ಧಾತುತ್ತಮ ಪ್ರಮೇಯೋ ಋಷಿಕೇಶ ಪದ್ಮನಾಭಮರ ಪ್ರಭು ವಿಶ್ವಕರ್ಮ ಮನಸ್ಪಷ್ಟ ಸ್ಥವಿಷ್ಟಸ್ತವಿರೋಧ್ರುವ ಅಗ್ರಾಹ್ಯಶಾಶ್ವತ ಕೃಷ್ಣೋ ಹೋಹಿತಾಕ್ಷಪತನಃ ಪ್ರಭೂತ ತ್ರಿಕುಪ್ಧಾಮ ಪವಿತ್ರ ಮಂಗಳಂ ಪರಂ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠಶ್ರೇಷ್ಠ ಪ್ರಜಾಪತಿ. ಈಶಾನ ಪ್ರಾಣದ ಪ್ರಾಣ. ಸೊ ಈ ಪ್ರಾಣದ ಪ್ರಾಣ ಅನ್ನುವ ಶಬ್ದಗಳ ಅರ್ಥವನ್ನು ನೋಡಿದ್ವಿ. ಪ್ರಾಣ ಅಂತೇಳಿದಾಗ ನಮಗೆ ಬರುವ ಒಂದು ಒಂದು ಪ್ರಶ್ನೆ ಏನಂದ್ರೆ, ಭಗವಂತ ಪ್ರಾಣಸ್ಯ ಪ್ರಾಣ ಅಂಥೇಳಿ ಪ್ರಾಣ ಅನ್ನುವ ಶಬ್ದಕ್ಕೆ ಪ್ರಾಣದೇವರ ಮೂಲಕವಾಗಿ ಎಲ್ಲವನ್ನು ಮಾಡಿಸ್ತಾರೆ ಅಂತ ಹೇಳಿದಾಗ, ಪ್ರಾಣದೇವರ ಮೂಲಕವಾಗಿ ದೇವರೇ ಎಲ್ಲನೂ ಡೈರೆಕ್ಟ್ ಆಗಿ ಮಾಡಬಹುದು, ಪ್ರಾಣದೇವರ ಮೂಲಕವಾಗಿ ಯಾಕೆ ಮಾಡಬೇಕು? ಎಲ್ಲ ಅದೇ ವಿಧವಾಗಿ ಎಲ್ಲ ಕಾರ್ಯಗಳು ಮಿಕ್ಕವು ಕೂಡ ಅನೇಕ ಮಂದಿ ತತ್ವಾಭಿಮಾನಿ ದೇವತೆಗಳ ನೇಮನ ಮಾಡಿ ಆ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ದೇವರು ಯಾಕೆ ಮಾಡಿಸ್ಬೇಕು ಅಂತ ಒಂದು ಪ್ರಶ್ನೆ, ಒಂದು ನಮಗೆ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತೆ ಯಾಕೆ ಅಂಥೇಳಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅವರೆಲ್ಲರಿಗೂ ಭಗವಂತ ತನ್ನ ಸೇವೆ ಮಾಡುವುದಕ್ಕೆ ಅವಕಾಶ ಕೊಡ್ತಾನೆ. ಲೋಕದಲ್ಲಿ ಒಬ್ಬ ಒಂದು ಕಂಪನಿ ಒಂದು ಆರ್ಗನೈಸೇಷನ್ ಇದೆ, ಅದೇ ಚೇರ್ಮನ್ ಇದ್ರೆ ಅವನಿಂದ ಎಲ್ಲ ಮಾಡ್ಲಿಕ್ಕಾಗೋದಿಲ್ಲ, ಇನ್ನೊಬ್ಬರಿಗೆ ಅಲೋಕೇಟ್ ಮಾಡ್ತಾನೆ. ಹಾಗೆ ದೇವರಿಗೂ ಕೂಡ ಅಂದ್ರೆ ಅಲ್ಲವೇ ಅಲ್ಲ. ಯಾಕೆ ಅಂದರೆ ಲೌಕಿಕ ವಿಷಯಗಳಲ್ಲಿ ಅವನ ಕೈಲಾಗೋದು ಎಲ್ಲ ಅವನು ಮಾಡ್ಲಿಕ್ಕಾಗೋದಿಲ್ಲ, ಅದಕ್ಕೆ ಬೇರೆ ಬೇರೆ ಅವ್ರಿಗೆ ಅಸಹ್ಯ ಮಾಡ್ತಾನೆ. ಭಗವಂತನ ವಿಷಯದಲ್ಲಿ ಹಾಗಲ್ಲ, ಅವನಿಗೆ ಎಲ್ಲರಿಗೂ ಕೆಲಸ ಕೊಡುವುದರ ಮೂಲಕವಾಗಿ ಅವನ ಕೆಲಸ ಇನ್ನು ಹೆಚ್ಚೇ ಆಗುತ್ತೆ. ಯಾಕಂದ್ರೆ ಅವರ ಒಳಗಿದ್ದು ಅವರಿಂದಲೂ ಮಾಡಿಸಬೇಕು, ತಾನು ಸ್ವತಃ ಮಾಡುವುದಕ್ಕಿಂತ ಅವರ ಮೂಲಕವಾಗಿ ಮಾಡಿಸಿದಾಗ ಮಾಡಿ ಮಾಡಿಸುವ, ತಾನು ಮಾಡಬೇಕು ಅವರಲ್ಲಿ ಬಿಂಬರೂಪನಾಗಿದ್ದು ತಾನು ಮತ್ತೂ ಮಾಡಬೇಕು ಅವರೆಲ್ಲರಿಂದಲೂ ಆದರೆ ಅದೆಲ್ಲ ಅವನು ಅವಲೀಲೆ ಲೀಲಾ ಮಾತ್ರಕವಾಗಿ ಮಾಡ್ತಾನೆ. ಆದ್ದರಿಂದ ಅವನಿಗೆ ಯಾವುದು ಹೆಚ್ಚು ಕಷ್ಟ ಅನ್ನೋ ಪ್ರಶ್ನೆಯೇ ಇಲ್ಲ. ಅಷ್ಟೇ ಅಲ್ಲದೆ ಕಡಿಮೆ ಜಾಸ್ತಿ ಕೆಲಸ ಆಗತ್ತೆ ಎಂಬುದಿಲ್ಲ, ಅವನ ಅನಂತ ಶಕ್ತಿಯಲ್ಲಿ ಎಲ್ಲವೂ ಲಿಮಿಟೆಡ್. ಮಿಕ್ಕದ ಅವನು ಮಾಡೋ ಈ ಸೃಷ್ಟಿ ಸ್ಥಿತಿ ಇಲ್ಲ ನಿಯಮನ, ಈ ಬ್ರಹ್ಮಾಂಡದ ಸೃಷ್ಟಿ ಎಲ್ಲವೂ ಕೂಡ ಲಿಮಿಟೆಡ್ ಕಾರ್ಯ, ಅವನು ಅನ್ಲಿಮಿಟೆಡ್ ಶಕ್ತಿ ಇರುವವನು. ಆದ್ದರಿಂದ ಎಲ್ಲರ ಮೂಲಕವಾಗಿ ಮಾಡಿಸುವುದರ ಮೂಲಕವಾಗಿ ಪ್ರಾಣದೇವರ ಮೂಲಕವಾಗಿ ಪ್ರಾಣ ಶಕ್ತಿಯ ನೆಲ ಕೊಟ್ಟು ಮಾಡಿಸುವುದರ ಮೂಲಕವಾಗಿ ದೇವರಿಗೆ ಇನ್ನೂ ಹೆಚ್ಚೇ ಕೆಲಸ ಆಗುತ್ತೆ. ಆದರೂ ಅವನಿಗೆ ಅವಲೀಲೆಯಾಗಿ ಮಾಡ್ತಾನೆ. ಅವರಿಗೆ ಎಲ್ಲರಿಗೂ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ ಪ್ರಾಣದೇವರಿಗೂ ತನ್ನ ಸೇವೆ ಮಾಡುವ ಅವಕಾಶ ಕೊಡುವುದಕ್ಕಾಗಿ ಅವರ ಮೂಲಕವಾಗಿ ಮಾಡ್ತಾನೆ ಹೊರತು ಭಗವಂತ ತಾನು ಮಾಡಲಾರ ಅನ್ನುವ ಪ್ರಶ್ನೆ ಇಲ್ಲವೇ ಇಲ್ಲ. ಸ್ವಯಂ ಮಾಡ್ಲಿಕ್ಕಾದರೂ ಅವರ ಮೂಲಕವಾಗಿ ಮಾಡುವುದು ಅವರಿಗೆ ತನ್ನ ಸೇವಾ ಭಾಗ್ಯವನ್ನು ಕೊಡುವುದಕ್ಕಾಗಿ ಅಂತ ನಾವು ತಿಳ್ಕೋಬೇಕು. ಅದು ಬಹಳ ಮುಖ್ಯವಾದ ಅಂಶ. ಸೊ ಅದಾದ ಮೇಲೆ ಇವತ್ತು ಜ್ಯೇಷ್ಠ ಅನ್ನುವ ಶಬ್ದ, ಈ ಶಬ್ದಕ್ಕೆ ಹಿರಿಯ ದೊಡ್ಡವನು ಅಂತ ಅರ್ಥ. ಜ್ಯೇಷ್ಠ ಅಂದ್ರೆ ದೊಡ್ಡವನು, ಒಂದೇ ಅರ್ಥ. ಆದ್ರೆ ನೂರಾರು ಅರ್ಥಗಳಲ್ಲಿ ಹೇಗೆ ನೋಡುವುದು ಅಂತ ಹೇಳಿದರೆ, ಭಗವಂತ ಜ್ಯೇಷ್ಠ ದೊಡ್ಡವನು ಹಿರಿಯವನು ಅಂತ ಹೇಳಿದರೆ ಅವನ ಹಿರಿಯತನೆಯನ್ನು ನಾವು ಪ್ರತಿಯೊಂದು ಗುಣದಲ್ಲಿಯೂ ಅವನು ಹಿರಿಯ. ಆದ್ದರಿಂದ ಜ್ಯೇಷ್ಠ ಅನ್ನುವ ಶಬ್ದ ಕಾಲತಃ ಜ್ಯೇಷ್ಠತ್ವವನ್ನು ಸಾಮಾನ್ಯವಾಗಿ ಲೋಕದಲ್ಲಿ ಪ್ರಯೋಗ ಮಾಡ್ತಾರೆ. ಅವನು ಜ್ಯೇಷ್ಠ ಭ್ರಾತ ದೊಡ್ಡ ಅಣ್ಣ, ಇಲ್ಲ ಜ್ಯೇಷ್ಠ ಸಹೋದರಿ, ಹೀಗೆ ದೊಡ್ಡವಳು ದೊಡ್ಡವರು ವಯಸ್ಸಿನಲ್ಲಿ ದೊಡ್ಡವರಿಗೆ ನಾವು ಜ್ಯೇಷ್ಠ ಅನ್ನುವ ಶಬ್ದ ಪ್ರಯೋಗ ಮಾಡ್ತೀವಿ. ಭಗವಂತ ಎಲ್ಲದರಲ್ಲಿಯೂ ದೊಡ್ಡ, ಮುಖ್ಯವಾಗಿ ವಯಸ್ಸಿನಲ್ಲಿ ಕೂಡ. ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಇವರು ಭಗವಂತ ಅವನು ಎಲ್ಲದಕ್ಕಿಂತಲೂ ಜ್ಯೇಷ್ಠನಾಗಿದ್ದಾನೆ, ಅದಕ್ಕೆ ನ ವಯೋಧಿಕ ಅಂತೇಳಿ, ನಿನ್ನಕ್ಕಿಂತ ಹೆಚ್ಚು ವಯಸ್ಸುಳ್ಳವರು ಯಾರೂ ಇಲ್ಲ ಅಂಥೇಳಿ. ಭಗವಂತ ಅವನು ಯಾಕಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದ ಇರುವವನು, ನಾವು ಕೂಡ ನಿತ್ಯರೇ, ಜೀವರು ನಿತ್ಯರೇ, ಆದ್ದರಿಂದ ನಿತ್ಯರಾದ ಜೀವರಿಗಿಂತಲೂ ಭಗವಂತ ಹೇಗೆ ಜ್ಯೇಷ್ಠನಾಗ್ತಾನೆ, ವಯಸ್ಸಿನಲ್ಲಿ ಹೇಗೆ ಜ್ಯೇಷ್ಠನಾಗ್ತಾನೆ, ಗುಣಗಳಲ್ಲಿ ಜ್ಯೇಷ್ಠನಾಗುವುದು ಸರಿ, ವಯಸ್ಸಿನಲ್ಲಿ ಹೇಗೆ ಜ್ಯೇಷ್ಠ ಅಂತ ಹೇಳಿದರೆ ಆ ಅರಿವು ಯಾರಿಗೂ ಇಲ್ಲ. ಭಗವಂತ ನಿತ್ಯವಾದ ವಸ್ತುಗಳಲ್ಲಿ ಕೂಡ ಅನಿತ್ಯತ್ವವನ್ನು ಕೊಡುವವನವನೇ. ಸೊ ನಿತ್ಯವಾದ ವಸ್ತುಗಳು ಅವನ ನಿಯಮನಕ್ಕೆ ಒಳಗಾಗಿದೆ, ಅವನು ಯಾರ ನಿಯಮನಕ್ಕೂ ಒಳಗಾಗಲಿಲ್ಲ. ಆದ್ದರಿಂದ ಎಲ್ಲರನ್ನು ನಿಯಮನ ಮಾಡ್ತಾನಾದ್ದರಿಂದ ನಿಯಾಮಕನಾಗಿರುವ ಕಾರಣದಿಂದ ಆ ವಿಧವಾಗಿ ಅವನನ್ನು ಜ್ಯೇಷ್ಠ ಅಂತ, ವಯಸ್ಸಿನಲ್ಲಿ ಕೂಡ ಜ್ಯೇಷ್ಠ ಅಂತ ನಾವು ಚಿಂತನೆ ಮಾಡಬೇಕು. ಅದಕ್ಕೆ ಅತಿಶಯೇನ ವೃದ್ಧೆ ಇತ್ಯರ್ಥ, ವೃದ್ಧ ಶಬ್ದ ವೃದ್ಧ ವೃದ್ಧ ಅಂತ, ವೃದ್ಧ ಜ್ಯೇಷ್ಠ ಅನ್ನುವ ಶಬ್ದಕ್ಕೆ ವೃದ್ಧ ದೊಡ್ಡವರು, ವೃದ್ಧರು ಅವ್ರು ಬಹಳ ವೃದ್ಧ ದೊಡ್ಡವರು ಅಂತ ಹೇಳಿ ವೃದ್ಧ ಶಬ್ದ ಪ್ರಯೋಗ ಮಾಡ್ತಾರೆ. ವೃದ್ಧತ್ವ ಇರುವವನು ಜ್ಯೇಷ್ಠ. ಆದ್ದರಿಂದ ಅತಿಶಯನೇ ತಮ್ಮ ಅಭಿನ್ ಈ ವೃದ್ಧ ಅನ್ನೋದು ಕಾಲತಃ ಜ್ಯೇಷ್ಠತ್ವವನ್ನು ಮಾತ್ರ ಹೇಳುತ್ತೆ. ಆದರೆ ಭಗವಂತ ಗರೀಯಸೆ ಬ್ರಹ್ಮಣೋ ಅಪ್ಪಿ ಆದಿಕರ್ತರೇ ಅಂತೇಳಿ, ಅವನ ಆದಿಕರ್ತ ಎಲ್ಲವೂ ಮೊದಲಿದ್ದು ಮಾಡುವವನಾದ್ದರಿಂದ ಅವನಿಗೆ ಜ್ಯೇಷ್ಠ ಅನ್ನುವ ಶಬ್ದ. ಅಷ್ಟೇ ಅಲ್ಲದೆ ಆತ್ಮಾವ ಇದಮೇಕ ಏವ ಅಗ್ರ ಆಸೀತ್ ನಾಣ್ಯತ್ ಕಿಂಚನ ಮಿಷತ್ ಅಂಥೇಳಿ ಐತಿಹ್ಯ ಉಪನಿಷತ್ತಲ್ಲಿ ಬರುವಂತಹ ವಾಕ್ಯ. ಭಗವಂತ ಆ ಸೃಷ್ಟಿಯ ಮುಂಚೆ ಪ್ರಳಯ ಕಾಲದಲ್ಲಿ ಇದ್ದ ಅವನು ಸೃಷ್ಟಿಯಲ್ಲಿ. ಆದ್ರೆ ಪ್ರಳಯ ಕಾಲದಲ್ಲಿ ಜೀವರು ಇದ್ದೀವಲ್ವಾ, ನಾವೆಲ್ಲರೂ ಜೀವರಿದ್ದೀವಿ ಪ್ರಳಯ ಕಾಲದಂತೆ ಇದ್ದೀವಿ. ಆದ್ರೆ ಅವರು ಹೇಗಿರಬೇಕು, ಅವ್ ಪ್ರತಿಭಾತ ಪರಾವರಂತ ವಾಯುದೇವರಿಗೆ ಮಾತ್ರ ತಮ್ಮ ಆ ಇರುವಿಕೆನ ಆ ಜ್ಞಾನ ಕೊಟ್ಟಿರ್ತಾರೆ, ಮಿಕ್ಕವರಿಗೆಲ್ಲ ಅವರು ಸುಪ್ತಾವಸ್ಥೆಯಲ್ಲಿದ್ದಂತೆ ಪ್ರಳಯ ಕಾಲದಲ್ಲಿ ಇರ್ತಾನೆ ಭಗವಂತ. ಆದ್ದರಿಂದ ಪ್ರಳಯ ಕಾಲದಲ್ಲಿ ತಾನು ಮಾತ್ರ ಭಗವಂತ ತನ್ನ ಇಡೀ ಪೂರ್ಣತ್ವವನ್ನು ಹಾಗೆ ಉಳಿಸ್ಕೊಂಡು, ಯಾಕಂದ್ರೆ ಪೂರ್ಣತ್ವ ಅನ್ನೋದು ಯಾವಾಗ ಇರುವಂಥದ್ದು, ಆದ್ದರಿಂದ ಯಾವಾಗಲೂ ಅವನಿರ್ತಾನ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಕೂಡ ಸೃಷ್ಟಿಗೆ ಮುಂಚೆ ಅವನು ಇದ್ದ, ಆಮೇಲೆ ಎಲ್ಲರನ್ನು ಅಂದ್ರೆ ದೇಹ ರೂಪಕವಾದ ಸೃಷ್ಟಿಯನ್ನು ಮಾಡಿದಾಗಲೂ ಜೀವರಿಗೆ ಅದು ಭಗವಂತ ಮಾಡಬೇಕು. ಅದು ಮಾಡಲಿಕ್ಕೆ ಮುಂಚೆ ಜೀವರಿಗೆ ಸಾಧನೆ ಮಾಡಲಿಕ್ಕೂ ಅವಕಾಶ ಇರೋದಿಲ್ಲ. ಆದ್ದರಿಂದ ಜೀವರಿಗೆ ಸಾಧನ ಮಾಡಿಸುವುದಕ್ಕಾಗಿ ಅವನು ದೇಹ ಕೊಡ್ತಾನೆ ಎಲ್ಲರಿಗೂ. ಅವನಿಗೂ ದೇಹಧಾರಣ, ಭೌತಿಕ ದೇಹಧಾರಣ ಇಲ್ಲವೇ ಇಲ್ಲ. ಅವನು ಸ್ವರೂಪತಃ ಯಾವಾಗಲೂ ಅವತಾರ ಮಾಡಿದಾಗಲೂ ತನ್ನ ಅಪ್ರಾಕೃತ ದೇಹದಿಂದಲೇ ಇರ್ತಾನವನು. ಆದ್ದರಿಂದ ಅವನು ಕಾಲದಲ್ಲಿ ಕಾಲತಃ ಜ್ಯೇಷ್ಠತ್ವ ಇದೆ. ಕಾಲಾಗ್ರಿತ್ವ ವಕ್ತುಮಸ್ಯ ಪ್ರಳಯೇ ಸ್ಥಿತಿ ರುಚ್ಯತೆ ಅಂಥೇಳಿ, ಪ್ರಳಯ ಕಾಲದಲ್ಲಿಯೂ ಅವನು ಇದ್ದಾನೆ, ಇದ್ದು ಎಲ್ಲವನ್ನು ಮಾಡ್ತಾ ಇದ್ದಾನೆ ಅನ್ನುವುದು ತೋರಿಸುವುದಕ್ಕಾಗಿ ಆ ವಚನಗಳೆಲ್ಲ ಇವೆ. ಅದೇ ಅಷ್ಟೇ ಅಲ್ಲದೆ ಋಗ್ಭಾಷ್ಯದಲ್ಲಿ ಆಚಾರ್ಯ ಒಂದು ಹೇಳ್ತಾರೆ, ಒಂದು ಆಕ್ಷೇಪ ತಗೊಂಡು ಬಂದು, ವಿಷ್ಣು ಆಕ್ಷೇಪ ಏವ ಸ್ಯಾತ್ ಕೋ ನಾಮಾಸ್ತಿ ಪರಸ್ಥಿತಿ ತತ್ಪರ್ಯಂತ ವರ್ಷಿಷ್ಠ ಕೋ ಭವೇದಿತಿ ವಾ ಭವೇತ್ ಅಂತೇಳಿ ಉಪನಿಷತ್ ವೇದವೇ ಹೇಳುತ್ತೆ, ವೇದ ಹೇಳುತ್ತೆ ಅಂತ ಹೇಳಿದ್ದೆ ಪ್ರಶ್ನೆ ಕೇಳುತ್ತೆ. ಭಗವಂತನ ರೂಪಕ್ಕಿಂತ ಹೆಚ್ಚಾದದ್ದು ವಯೋಯುಕ್ತರಾದವರು ಯಾರೂ ಇಲ್ಲ. ವಯಸ್ಸಿನಲ್ಲಿ ಕೂಡ ಭಗವಂತನಿಗಿಂತ ಹೆಚ್ಚಾದವರಾಗಲಿ, ಇನ್ನೊಂದು ರೀತಿಯಲ್ಲಿ ಆಗಲಿ, ಯಾವ ರೀತಿಯಲ್ಲಿ ಕೂಡ ಭಗವಂತನಿಗಿಂತ ಹೆಚ್ಚವರೇ ಆದವರು ಇಲ್ಲ ಅಂತೇಳಿ. ಅದೇ ವಿಧವಾಗಿ ಇನ್ನೊಂದು ವಿಷಯ, ಅನ್ನ ಅನ್ನುವ ಶಬ್ದ ಅನಿರುದ್ಧನಿಗೆ, ವೇದಗಳಲ್ಲಿ ಅನ್ನ ಶಬ್ದ ಬಂದ್ರೆ ಅನ್ನಂ ಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವ ಔಷಧ ಮುಚ್ಚತೆ ಅಂತೇಳಿ. ಯಾವುದು ಜ್ಯೇಷ್ಠವಾಗಿದೆಯೋ ಅದಕ್ಕೆ ಔಷಧ. ಔಷಧ ಅಂತ ಹೇಳಿದ್ರೆ ಏನು, ನಮಗೆ ಬರುವ ರೋಗಗಳನ್ನೆಲ್ಲ ಪರಿಹಾರ ಮಾಡುತ್ತೆ. ಅಂದ್ರೆ ಅದು ರೋಗಗಳಿಗಿಂತ ಅದನ್ನು ಅಣಗಿಸುವ ಶಕ್ತಿಯಿಂದ ಇರುವಂತದ್ದಾದ್ರಿಂದ ಅದು ಜ್ಯೇಷ್ಠತ್ವಕ್ಕೆ ಸೂಚಕ ಔಷಧ, ಮೆಡಿಸಿನ್ ಫಾರ್ ಎವ್ರಿಥಿಂಗ್, ಅದು ಜ್ಯೇಷ್ಠತ್ವವನ್ನು ಹೇಳುತ್ತೆ. ಆದ್ದರಿಂದ ಅನ್ನ ನಾಮಕ ಪರಮಾತ್ಮ ಎಲ್ಲ ಪ್ರಾಣಿಗಳಿಗಿಂತಲೂ ಜ್ಯೇಷ್ಠನಾಗಿದ್ದಾನೆ, ಯಾಕೆಂದ್ರೆ ಎಲ್ರಿಗೂ ಆಶ್ರಯನಾಗಿದ್ದಾನೆ. ಆದ್ದರಿಂದ ನಮಗೆ ಔಷಧ, ಸರ್ವೌಷಧ ಅಂತ ಕರೀತಾರೆ. ಅನ್ನ ಅಂತ ಹೇಳಿದ್ರೆ ಅನಿರುದ್ಧ ಅಂತ ಅರ್ಥ, ಅನ್ನ ನಾಮಕ ಅನಿರುದ್ಧ ಅಂತೇಳಿ. ಆದ್ದರಿಂದ ಅನ್ನ ಎಲ್ಲರಿಗಿಂತ ಜ್ಯೇಷ್ಠವಾಗಿದೆ ಅಂದ್ರೆ ಏನೋ, ನಾವು ಉಣ್ಣುವ ಜಡವಾದ ಅನ್ನ ಜ್ಯೇಷ್ಠ ಅಂತಲ್ಲ, ಅನ್ನ ನಾಮಕನಾದ ಅನಿರುದ್ಧ ದೇವರು, ಅನಿರುದ್ಧ ರೂಪನಾಗಿ ಭಗವಂತ ಎಲ್ಲರಿಗಿಂತಲೂ ಜ್ಯೇಷ್ಠನಾಗಿದ್ದಾನೆ. ಅಂದ್ರೆ ಅನಿರುದ್ಧ ರೂಪ ಜ್ಯೇಷ್ಠ ಅಂದ್ರೆ ಮಿಕ್ಕ ರೂಪಗಳಿಗೆ, ಅಂದ್ರೆ ಅವನ ರೂಪಗಳಿಗೆ ಅಭೇದ ಇದ್ದರೂ ಒಂದೊಂದು ರೂಪದಲ್ಲಿ ಒಂದೊಂದು ರೂಪದ ಚಿಂತನೆ. ಆದ್ದರಿಂದ ಪ್ರತಿಯೊಂದು ರೂಪವೂ ಜ್ಯೇಷ್ಠವೇ ಅವನದು. ಆದರೂ ಅಲ್ಲಿ ಉಲ್ಲೇಖ ಮಾಡುವುದು ಯಾಕೆ ಅಂದ್ರೆ ಆ ರೂಪದ ಚಿಂತನೆ ಬರ್ಲಕ್ಕೆ. ಯಾಕಂದ್ರೆ ಅನಂತ ರೂಪಗಳಲ್ಲಿ ಅವನು ಜ್ಯೇಷ್ಠನಾಗಿದ್ದಾನಂದ್ರೆ ಯಾವ ರೂಪ ಚಿಂತನೆ ಮಾಡ್ಬೇಕ್ರಿ ಅಂತ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಸಂಕೋಚ ಬರುತ್ತೆ. ಆದ್ದರಿಂದ ಒಂದೊಂದು ಸಂದರ್ಭದಲ್ಲಿ ಆ ಸಂದರ್ಭವನ್ನಿಟ್ಟುಕೊಂಡು
ಆ ಜ್ಯೇಷ್ಠ ಸ್ವರೂಪವನ್ನು ಚಿಂತನೆ ಮಾಡುವುದು. ಆದ್ದರಿಂದ ಆ ಸೃಷ್ಟಿ ಮೊದಲಿರುವಂತಹ ರೂಪ ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ನಾರಾಯಣ ಅಂತ ಪಂಚರೂಪಾತ್ಮಕನ ಚಿಂತನೆ ಮಾಡುವಾಗ ಅಲ್ಲಿ ಅನಿರುದ್ಧ ರೂಪಕನಾಗಿ ಅನ್ನ ನಾಮಕನಾಗಿ ಭಗವಂತ ಜ್ಯೇಷ್ಠನಾಗಿ ಇದ್ದಾನೆ ಅಂತ ಚಿಂತನೆ ಮಾಡುವುದು. ಆ ಕಾರಣದಿಂದ ಆ ಅನಿರುದ್ಧ ರೂಪನಿಗೆ ಸರ್ವೌಷಧ ಸರ್ವೌಷಧ ಅಂತ ಕರೀತಾರೆ, ವೇದ ಕರೆಯುತ್ತೆ. ಹೀಗೆ ಅವನಿಗೆ ಜ್ಯೇಷ್ಠ ಅನ್ನುವ ಶಬ್ದ. ಆದರೆ ಈ ಜ್ಯೇಷ್ಠ ಶಬ್ದಕ್ಕೆ ಅನೇಕ ಅರ್ಥಗಳು. ಹೇಗೆ ನೋಡಿದ್ರೆ ಜ್ಯೇಷ್ಠ ಅಂದರೆ ದೊಡ್ಡವನು, ದೊಡ್ಡವನೇ ಎಲ್ಲ ದೊಡ್ಡವನೇ ಅಷ್ಟೇ. ಇದರಲ್ಲಿ ಅನಂತ ಅರ್ಥಗಳನ್ನು ಹೇಗೆ ನೋಡುವುದು ಅಂಥೇಳಿದರೆ, ವಯಸ್ಸಿನಲ್ಲಿ ಈ ಜ್ಯೇಷ್ಠತ್ವ ಹಿರಿಯತನ ಅನ್ನುವುದು ನಮಗೆ ಕೆಲವು ಉಲ್ಲೇಖಗಳು ಬರುತ್ತೆ. ಒಬ್ಬ ಚಿಕ್ಕ ಮಗ ವೃದ್ಧರಿಗೆಲ್ಲ ಪಾಠ ಹೇಳುವಾಗ ಮಕ್ಕಳೇ ಅಂತ ಒಂದು ಸಂಬೋಧನೆ ಮಾಡುವುದು ಒಂದು ಪುರಾಣ ವಾಕ್ಯದಲ್ಲಿ ಬರುತ್ತೆ. ಬಂದಾಗ ಅವರೆಲ್ಲರೂ ಏನು ನಮ್ಮನ್ನು ನಾವೆಲ್ಲ ನಿನಗಿಂತ ಅಷ್ಟು ದೊಡ್ಡವರು ನಮ್ಮನ್ನು ಯಾಕೆ ಮಕ್ಕಳು ಅಂತ ಯಾಕೆ ಅಂದರೆ ಆಗ ದೇವತೆಗಳು ಬಂದು ಹೇಳ್ತಾರೆ, ಇಲ್ಲ ಇಲ್ಲಿ ವಯೋವೃದ್ಧತ್ವ ವಯಸ್ಸು ಬಂದಷ್ಟು ಮಾತ್ರಕ್ಕೆ ದೊಡ್ಡವರು ಅಂತಲ್ಲ, ವಯಸ್ಸಿನಲ್ಲಿ ದೊಡ್ಡವರಾಗಿ ಜ್ಞಾನದಲ್ಲಿ ದೊಡ್ಡವರಾಗಿದ್ರೆ ಅದು ಬೇರೆ. ಹಾಗಿಲ್ಲದೇ ಇದ್ದಾಗ ಒಂದು ಚಿಕ್ಕ ಹುಡುಗ ಕೂಡ ಇನ್ನೊಬ್ಬರನ್ನು ಮಕ್ಕಳೆ ಅಂತ ಕರೆಯುವುದು ಜ್ಞಾನವೃದ್ಧನಾಗಿರುವಾಗ. ಯಾರಾದರೆ ಜ್ಞಾನದಲ್ಲಿ ಬಹಳ ಹಿರಿಯನಾಗಿರ್ತಾನೋ ಅವನು ತನ್ನಕ್ಕಿಂತ ಹಿರಿಯರನ್ನು ಸಹಿತ ಮಕ್ಕಳೇ ಅಂತ ಕರೆಯಬಹುದು. ಯಾಕಂದ್ರೆ ಅಲ್ಲಿ ಜ್ಞಾನವೃದ್ಧತ್ವವೇ ನಮಗೆ ಮುಖ್ಯವಾಗಿದೆ ಅಂತೇಳಿ. ಆದ್ದರಿಂದ ಭಗವಂತ ಅವನು ಎಲ್ಲದರಲ್ಲಿಯೂ ಶ್ರೇಷ್ಠನಾಗಿದ್ದಾನೆ ಜ್ಯೇಷ್ಠನಾಗಿದ್ದಾನೆ ಅಂತ ವಚನ. ಸೊ ಇದನ್ನು ಅನೇಕ ಅರ್ಥಗಳಲ್ಲಿ ಹೇಗೆ ನೋಡುವುದು ಅಂದರೆ, ಒಂದೊಂದು ಗುಣ ತಗೊಳ್ಳಿ, ಅವನಿಗೆ ಅನಂತ ಗುಣಗಳಿವೆ. ಅವನು ಜ್ಯೇಷ್ಠ, ಹಿರಿಯನಾದವನು, ದೊಡ್ಡವನಾದವನು. ಯಾವುದರಲ್ಲಿ ಜ್ಯೇಷ್ಠ? ಸೌಂದರ್ಯದಲ್ಲಿ ಜ್ಯೇಷ್ಠ, ಇಲ್ಲ ಸೌಕುಮಾರ್ಯದಲ್ಲಿ ಜ್ಯೇಷ್ಠ, ಶೌರ್ಯದಲ್ಲಿ ಜ್ಯೇಷ್ಠ, ವೀರ್ಯದಲ್ಲಿ ಜ್ಯೇಷ್ಠ, ಧೈರ್ಯದಲ್ಲಿ ಜ್ಯೇಷ್ಠ, ಐಶ್ವರ್ಯದಲ್ಲಿ ಜ್ಯೇಷ್ಠ, ಸಾಮರ್ಥ್ಯದಲ್ಲಿ ಜ್ಯೇಷ್ಠ, ಮಾಧುರ್ಯದಲ್ಲಿ ಜ್ಯೇಷ್ಠ, ಕೌಶಲ್ಯ ಇಲ್ಲ ನೈಪುಣ್ಯ ಅದರಲ್ಲಿ ಜ್ಯೇಷ್ಠ. ಹೀಗೆ ಯಾಪಯತಿ ಅಂದ್ರೆ ಆ ಗುಣಗಳು ತಾನು ಜ್ಯೇಷ್ಠನಾಗಿ ಇದ್ದು ಮಿಕ್ಕವರಿಗೂ ಆ ಗುಣಗಳು ಬರುವಂತೆ ಮಾಡ್ತಾನೆ. ಆದ್ದರಿಂದ ಮಾಧುರ್ಯ ಅಂತ ಹೇಳಿದಾಗ ಮಧುರತ್ವಂ ಯಾಪಯತಿ ಅಂತನೂ, ಅದೇ ಸೌಂದರ್ಯ ಅಂದ್ರೆ ಸುಂದರತ್ವಂ ಯಾಪಯತಿ, ಅವುಗಳನ್ನು ಬೇರೆಯವರಿಗೆ ಕೊಡುವ ಆ ಗುಣಗಳನ್ನು ಕೊಡುವವನವನೇ ಆಗಿದ್ದಾನೆ, ಆ ಗುಣಗಳು ಅಭಿವ್ಯಕ್ತವಾಗುವಂತೆ ಮಾಡುವವನು ಆಗಿದ್ದಾನೆ. ಆದ್ದರಿಂದ ಇವೆಲ್ಲವೂ ಅವನ ಒಂದೊಂದು ಗುಣಗಳು. ಹೀಗೆ ಇದು ಒಂದು ಜಸ್ಟ್ ಸ್ಮಾಲ್ ಸ್ಯಾಂಪಲ್ ಲಿಸ್ಟ್ ಅಷ್ಟೇ, ಹಾಗೆ ಅನೇಕ ಗುಣಗಳ ಚಿಂತನೆ ಮಾಡಬಹುದು. ಅಷ್ಟೇ ಅಲ್ಲ, ಆ ಯಾ ಅಂತ ಕೊನೆಯಾಗಿ ಬರದಾ ಇರುವ ಶಬ್ದಗಳಿದೆ, ಜ್ಞಾನ, ಆನಂದ, ಬಲ, ಪರಾಕ್ರಮ, ಪಾವನತ್ವ, ಶಮ, ದಮ, ಕರುಣ, ವ್ಯಾಪ್ತಿ, ಪ್ರಕಾಶ, ಓಜಸ್ಸು, ತೇಜಸ್ಸು, ಇವುಗಳು ಇತ್ಯಾದಿ ಗುಣಗಳು ತಗೊಂಡ್ರು ಅವೆಲ್ಲವೂ ಕೂಡ ಭಗವಂತ ಆ ಗುಣಗಳಲ್ಲಿ ಒಂದೊಂದು ಗುಣದಲ್ಲಿ ಇದಾಗ ಅನಂತ ಗುಣಗಳು ಅನಂತ ಗುಣಗಳನ್ನು ನಾವು ಹೇಳ್ತೀವಿ. ನಮ್ಮಿಂದ ಅಷ್ಟು ಯೋಚನೆ ಮಾಡೋಕ್ಕಾಗೋದಿಲ್ಲ. ನಾವು ಒಂದು ಲಿಸ್ಟ್ ಇಟ್ಟುಕೊಂಡು ಒಂದು 10, 12, 20, 30 ಇಲ್ಲ 40 ಗುಣಗಳ ಅಷ್ಟೇ ಚಿಂತನೆ ಬರುತ್ತೆ ನಮಗೆ. ಇನ್ನು ಗುಣಗಳು ಅಂದರೆ ನಮಗೆ ಮನಸ್ಸಿಗೆ ಬರೋದಿಲ್ಲ. ಆದರೆ ಬಹುಗುಣೋಪಾಸಕರು, ಅನಂತ ಗುಣೋಪಾಸಕರಾದಂಥ ದೇವತೆಗಳು ಅವನ ಅನೇಕ ಗುಣಗಳ ಚಿಂತನೆಯನ್ನು ಮಾಡ್ತಾ, ನಮಗೆ 4 ಗುಣಗಳಲ್ಲಿ ಉಪಾಸನೆ, ಆದರೆ ಚಿಂತನೆ ನಾವು ಅಂದರೆ ದೇವರಿಗೆ ಈ ಗುಣ ಇದೆ ಈ ಗುಣ ಇದೆ ಅಂತ ತಿಳ್ಕೊಳ್ಳುವುದು ಅನೇಕ ಗುಣಗಳು ನಮ್ಮ ಕೈಲಾದಷ್ಟು ನಾವು ತಿಳ್ಕೋಬಹುದು. ಆದರೆ ಸಚ್ಚಿತ್ ಆನಂದ ಆತ್ಮ ಅಂತೇಳಿ, ಸಚ್ಚಿದಾನಂದ ಆತ್ಮೇತಿ ಮಾನುಷೇಸ್ತು ಸುರೇಶ್ವರೈಹಿ ಅಂತ ಅಣುಭಾಷ್ಯದಲ್ಲಿ ಹೇಳಿದಂತೆ, ಸತ್ಯಚಿತ್ತ ಆನಂದ ಆತ್ಮ ಅನ್ನುವ ಈ 4 ಗುಣಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತೀವಿ. ಆದರೆ ಇತರ ಗುಣಗಳಲ್ಲಿ ಚಿಂತನೆ ಮಾಡಿ, ಭಗವಂತನಿಗೆ ಸೌಂದರ್ಯ ಇದೆ, ಸೌಕುಮಾರ್ಯ ಇದೆ, ಪರಾಕ್ರಮ ಇದೆ, ಈ ವಿಧವಾಗಿ ಇತರ ಗುಣಗಳ ಚಿಂತನೆ ಭಗವಂತನಿಗೆ ಇರುವುದನ್ನು ನಾವು ಚಿಂತನೆ ಮಾಡಬಹುದು. ಅದಕ್ಕೆ ಇನ್ನೊಂದು ರೀತಿಯಾಗಿ ನೋಡಿದಾಗ ಕೂಡ ಈ ಗುಣಗಳು ಚಿಂತನೆ ಮಾಡಿದಾಗ ನಮಗೆ ಒಂದು ದಾಸರ ಪದ ಅದು ಈ ಜ್ಯೇಷ್ಠತ್ವ ಚಿಂತನೆ ಮಾಡಲಿಕ್ಕೆ ಬಹಳ ಅನುಕೂಲವಾಗಿರುವಂತಹ ದಾಸರ ಪದ. ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪೀಜನ ಪ್ರಿಯ ಗೋಪಾಲಗಲ್ಲದೆ ಅಂಥೇಳಿ ನೀವು ಕೇಳೇ ಇರ್ತೀರ. ಪುರಂದರದಾಸ ಮಾಡಿರುವಂಥದ್ದು ಪುರಂದರ ವಿಠಲ ಅಂಥೇಳಿ ಕೊನೆಗೆ ಬರುವಂಥದ್ದು, ಅಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾರೆ. ಆ ಜ್ಯೇಷ್ಠತ್ವದ ಚಿಂತನೆ ಮಾಡುವುದಕ್ಕಾಗಿ, ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು ಅಂಥೇಳಿ ಒಂದೊಂದು ಗುಣದ ಚಿಂತನೆ, ಅಲ್ಲಿ ಕೆಲವು ಗುಣಗಳ ಚಿಂತನೆ ಬರುತ್ತೆ. ಆ ಗುಣಗಳ ಚಿಂತನೆ ಜೊತೆಲಿ ಆ ಗುಣಕ್ಕೆ ಸಂಬಂಧಪಟ್ಟ ರೂಪದ ಚಿಂತನೆ ನಾವು, ಯಾಕಂದ್ರೆ ನಾವು ಹೇಳಿದ್ವಿ ರೂಪ ಒಂದೊಂದು ನಾವು ಯಾವ್ದು ನಾಮ ರೂಪ ಗುಣ ಕ್ರಿಯ ಅನುಸಂಧಾನ ಅಂತ ನಾವು ಹೇಳ್ತಾ ಇದ್ವಿ. ಯಾವುದೇ ಒಂದು ಹೆಸರು ತಗೊಂಡ್ರೆ, ನಾಮ ಭಗವಂತನ ಒಂದು ಹೆಸರು, ಆ ಹೆಸರಿಗೆ ತಕ್ಕ ಒಂದು ರೂಪ, ಆ ರೂಪ ಹೆಸರು ಎರಡಕ್ಕೆ ಜೋಡು ಆಗುವಂತಹ ಒಂದು ಗುಣ, ಆ ಗುಣದಲ್ಲಿ ಅವನು ಮಾಡಿದ ಒಂದು ಕ್ರಿಯೆ. ಹೀಗೆ 4 ಭಾಸ್ಕರ ಚಿಂತನೆ ಮಾಡಿದಾಗ ಒಂದು ಧ್ಯಾನಕ್ಕೆ ನಮಗೆ ಯುಕ್ತವಾದಂಥ, ನಾವು ಧ್ಯಾನ ಮಾಡಲಿಕ್ಕೆ ಸರಿಯಾಗಿರುವಂತಹ ಒಂದು ಯೋಗ್ಯವಾದ ಒಂದು ಚಿಂತನೆ ಬರುತ್ತೆ. ಆದ್ದರಿಂದ ಧ್ಯಾನ ಯೋಗ್ಯವಾದ ಚಿಂತನೆ ಬರಲಿಕ್ಕೆ ಆ ನಾಮರೂಪ ಗುಣಕ್ರಿಯ ಅನುಸಂಧಾನ ಅಂತ, ಅನುಸಂಧಾನ ಅಂದರೆ ಒಟ್ಟಿಗೆ ಅವರೆಲ್ಲವನ್ನು ಸೇರಿಸಿ ಅದರ ಚಿಂತನ ಮಂಥನ ಮಾಡಲಿಕ್ಕೆ ಅನುಕೂಲವಾಗುವಂಥದ್ದು ಅನುಸಂಧಾನ. ಅಸ್ತುತ್ಯ ಸಂಧೀಯತೆ ಅಂದರೆ ನಮಗೆ ಶಾಸ್ತ್ರಗಳಲ್ಲಿ ಹೇಳಿದ ರೀತಿಗೆ ಅನುಸಾರವಾಗಿ ಕೂಡಿಸುವುದು, ಸಂಧಾನ ಮಾಡುವುದು, ಅದು ಅನುಸಂಧಾನ. ಹೀಗೆ ನಾಮರೂಪ ಗುಣಕ್ರಿಯ ಅನುಸಂಧಾನ ಮಾಡುವುದರ ಮೂಲಕವಾಗಿ ಆಯಾ ಭಗವಂತನ ರೂಪಗಳ ಚಿಂತನೆ ಧ್ಯಾನ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಇಲ್ಲಿ ಆ ಹಾಡು ಹೇಳುವಾಗ ದೊರೆಯತನದಲ್ಲಿ ನೋಡಿ ಧರಣಿ ದೇವಿಗೆ ರಮಣ ಅಂತ ಹೇಳಿದೆ. ದೊರೆತನ ಲಾರ್ಡ್ಶಿಪ್ ಎಲ್ಲವನ್ನು ಕಂಟ್ರೋಲ್ ಮಾಡುವುದು ಅಂತ ಹೇಳಿದರೆ ಇಡೀ ಭೂಮಿ ಅಂದರೆ ನಾವು ಈ ಅರ್ಥ ಮಾತ್ರ ಅಲ್ಲ, ಧರಣಿ ದೇವಿ ಅಂತ ಹೇಳಿದರೆ ಕೇವಲ ಈ ಅರ್ಥ ಮಾತ್ರ ಅಲ್ಲ, ಇಡೀ ಭೂತತ್ವಕ್ಕೂ ನಿಯಾಮಕಳಾಗಿರುವಂತಹ ಧರಣಿ ದೇವಿ. ಆ ಧರಣಿ ದೇವಿ ಭೂದೇವಿ ಧರಾದೇವಿ ಯಾರಿದ್ದಾಳೋ ಅವಳ ಒಳಗೆ ಅಂತರ್ಗತಳಾಗಿರುವಂತಹ ಧರಣಿ ದೇವಿ ಲಕ್ಷ್ಮಿ ಇದ್ದಾಳೆ, ಭೂದೇವಿ ಭೂರೂಪಳಾದ ಲಕ್ಷ್ಮಿ, ರಜೋಭಿಮಾನಿಯಾದ ಲಕ್ಷ್ಮಿ ದೇವಿ. ಇಬ್ಬರಿಗೂ ಭಗವಂತ ರಮಣ, ಒಡೆಯನಾಗಿದ್ದಾನೆ, ಅವರ ನಿಯಾಮಕನಾಗಿ ಒಡೆಯನಾಗಿದ್ದಾನೆ. ಆದ್ದರಿಂದ ದೊರೆತನ ಅಂದರೆ ಲಾರ್ಡ್ಶಿಪ್, ರೂಲರ್ಶಿಪ್, ಅದು ನೋಡಿದಾಗ ಆ ಗುಣದಲ್ಲಿ ಭಗವಂತ ಇಲ್ಲಿ ವರಾಹ ರೂಪ ದೇವರ ಚಿಂತನೆ ಮಾಡಬಹುದು. ಹೀಗೆ ಭೂದೇವಿಯ ನಿಯಾಮಕನಾದ ಭೂವರಾಹ ರೂಪಿ ಭಗವಂತನ ಚಿಂತನೆ ಮಾಡಬಹುದು. ಈ ವಿಧವಾಗಿ ದೊರೆತನ ನೋಡಿದಾಗ ಆ ಭಗವಂತನ ಅದರಲ್ಲಿ ಜ್ಯೇಷ್ಠನಾಗಿರುವುದು, ಹಾಗೆ ಜ್ಯೇಷ್ಠನಾಗಿದ್ದಾನೆ ಅಂತ ಅಲ್ಲಿ ಚಿಂತನೆ. ಇಲ್ಲ ಸಿರಿಯತನ ಸಂಪತ್ತು, ಸಂಪತ್ತಿನಲ್ಲಿ ಅವನು ನೋಡಿದಾಗ ಶ್ರೀಕಾಂತನು ಸಂಪತ್ ಪ್ರದಾಯಕಳಾದ ಲಕ್ಷ್ಮೀದೇವಿಗೆ ಪತಿಯಾಗಿದ್ದಾನೆ. ಆದ್ದರಿಂದ ಸಿರಿಯತನದಲ್ಲಿ ನೋಡಿ ಶ್ರೀಕಾಂತನು ಶ್ರೀರೂಪಿ, ರಜೋಭಿಮಾನಿ ಭೂದೇವಿ ಆದರೆ ಸತ್ವ ಗುಣಕ್ಕೆ ಅಭಿಮಾನಿಯಾಗಿರುವಂತಹ ಶ್ರೀತತ್ವ, ಅದಕ್ಕೆ ಪತಿಯಾಗಿ ನಿಯಾಮಕನಾಗಿರುವ ಭಗವಂತನ ರೂಪ. ಈ ವಿಧವಾಗಿ ಅದರಲ್ಲಿಯೂ ಭಗವಂತನ ಚಿಂತನೆಯನ್ನು ಮಾಡುವುದು, ಮಾಧವನ ರೂಪ ಚಿಂತನೆ ಮಾಡಬಹುದು. ಹೀಗೆ ಸಿರಿಯತನದಲ್ಲಿ ನೋಡಿ ಶ್ರೀಕಾಂತನು ಅಂತೇಳಿ, ಹಿರಿಯತನದಲ್ಲಿ ನೋಡಿ ಸರಸಿಸೋದ್ಭವನಯ್ಯ. ಹಿರಿಯತನ ಈ ಜ್ಯೇಷ್ಠ ಶಬ್ದದ ಆಸ್ ಇಟ್ ಈಸ್ ಮೀನಿಂಗ್ ನಮಗೆ ಸ್ಪಷ್ಟವಾಗಿ ಗೋಚರವಾಗುವ ಅರ್ಥ ನೋಡಿದಾಗ ಹಿರಿಯತನ, ಹಿರಿಯರು ಯಾರಿದ್ದಾರೆ ಅಂದರೆ ಎಲ್ಲರಿಗೆ ಓ ಪಿತಾಮಹ, ಜಗತ್ತಿಗೆ ಪಿತಾಮಹ, ಚತುರ್ಮುಖ ಬ್ರಹ್ಮದೇವರಂತೆ, ಆ ಚತುರ್ಮುಖ ಬ್ರಹ್ಮದೇವರಿಗೂ ಅಪ್ಪ ಆಗಿದ್ದಾನೆ. ಆದ್ದರಿಂದ ಎಲ್ಲರನ್ನೂ ಸೃಷ್ಟಿ ಮಾಡಿದ ಬ್ರಹ್ಮದೇವರಿಗೂ ಅಪ್ಪನಾಗಿದ್ದಾನಂತ ಹೇಳಿದರೆ ಅದು ಹಿರಿಯತನದ ಒಂದು ಸಂಕೇತ ಆಗುತ್ತೆ. ಆದ್ದರಿಂದ ಹಾಗೆ ನೋಡಿದಾಗ ಆ ಚತುರ್ಮುಖ ಬ್ರಹ್ಮದೇವರಿಗೂ ಅಪ್ಪನಾಗಿದ್ದಾನೆ ಭಗವಂತ ಅಂತೇಳಿ. ಗುರುತನದಲ್ಲಿ ನೋಡಿ ಜಗದಾದಿ ಗುರು, ಗುರು ಗುರುತ್ವ, ಗೀತಾ ಉಪದೇಶ ಮಾಡಿದ ಭಗವಂತ ಅನೇಕ ರೂಪಗಳಲ್ಲಿ ನಾವು ಗುರುವಾಗಿದ್ದ, ವೇದವ್ಯಾಸ ರೂಪದಲ್ಲಿಯೂ ಗುರುವಾಗಿದ್ದಾನೆ. ಹೀಗೆ ಅವನ ಗುರುತನದಲ್ಲಿ ನೋಡಿದರೆ ಜಗದಾದಿ ಗುರು, ಇಡೀ ಜಗತ್ತಿಗೆ ಆದಿ ಗುರುವು, ಎಲ್ಲರಿಗಿಂತ ಮೊದಲಾದ ಗುರು ಅವನಾಗಿದ್ದಾನೆ. ಆದ್ದರಿಂದ ಆ ಚಿಂತನೆ ಮಾಡುವುದು ಅದು ಜ್ಯೇಷ್ಠತ್ವದ ಒಂದು ಚಿಂತನೆ. ಪಾವನತ್ವದಿ ನೋಡಿ ಅಮರ ಗಂಗಾಧನಕ, ಪಾವನ ವಸ್ತುಗಳು, ಪವಿತ್ರವಾದ ವಸ್ತುಗಳು ಎಲ್ಲವನ್ನು ಪವಿತ್ರಗೊಳಿಸುವ ಗಂಗಾ ನದಿಗೆ ಕೂಡ ಪವಿತ್ರಗೊಳಿಸುವ ಶಕ್ತಿ ಕೊಟ್ಟವನಾದ್ದರಿಂದ ಪವಿತ್ರ ನಾ ಪವಿತ್ರಮಯೋ ಅನ್ನುವ ರೀತಿಯಲ್ಲಿ ಭಗವಂತ ಪಾವನತ್ವದಲ್ಲಿ ಅಮರ ಗಂಗಗೂ ಜನಕನಾಗಿ ಅದಕ್ಕೆ ಆ ಶಕ್ತಿ ಕೊಟ್ಟು ಅದನ್ನು ಹುಟ್ಟಿಸಿದವನಾಗಿದ್ದಾನೆ ಭಗವಂತ. ಆದ್ದರಿಂದ ಅದರಲ್ಲಿಯೂ ಅವನು ಜ್ಯೇಷ್ಠತ್ವ ನೋಡಬಹುದು. ದೇವತ್ವದಲ್ಲಿ ನೋಡಿ ದಿವಿಜರೊಡೆಯ, ದೇವತ್ವ ದೇವತೆಗಳಿಗೆಲ್ಲ ಒಡೆಯನಾಗಿದ್ದಾನೆ, ದೇವತ್ವದಲ್ಲಿಯೂ ಜ್ಯೇಷ್ಠನಾಗಿದ್ದಾನೆ ಅನ್ನೋ ಚಿಂತನೆ. ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ ಅಂತ ಹೇಳಿದಾಗ ಲಾವಣ್ಯ, ಲಾವಣ್ಯ ಸೌಂದರ್ಯ, ಲಾವಣ್ಯ ಇವೆಲ್ಲ ಕೂಡ ಭಗವಂತನ ಚಿಂತನೆ ಮಾಡುವಾಗ ಈ ಲಾವಣ್ಯಕ್ಕೆ ಅಂದರೆ ಎಲ್ಲರೂ ಮನ್ಮಥನ ಚಿಂತನೆ ಮನ್ಮಥ ಲಾವಣ್ಯದ ಒಂದು ಸಂಕೇತ. ಆ ಮನ್ಮಥನಿಗೂ ಅಪ್ಪನಾಗಿದ್ದಾನೆ. ಅಪ್ಪನಾಗಿದ್ದಾನೆ ಅಂದರೆ ಕೇವಲ ಅವನಿಗೆ ಹುಟ್ಟು ಕೊಟ್ಟವನು ಮಾತ್ರ ಅಲ್ಲ, ಎಲ್ಲ ರೀತಿಯೂ ಕೋಟಿ ಮನ್ಮಥ ಲಾವಣ್ಯ ಅಂತ ಭಗವಂತನನ್ನು ಸಂಪದ ಮಾಡ್ತಾರೆ. ಕೋಟಿ ಮನ್ಮಥರ ಲಾವಣ್ಯಕ್ಕಿಂತಲೂ ಭಗವಂತನ ಲಾವಣ್ಯ ಹೆಚ್ಚಾಗಿದೆ. ಅಂತಹ ಲಾವಣ್ಯ ಲಾವಣ್ಯದಲ್ಲಿಯೂ ಕೂಡ ಜ್ಯೇಷ್ಠನಾಗಿದ್ದಾನೆ ಅಂತೇಳಿ ಅವಧೈರ್ಯದಿ ನೋಡಿ ಅಸುರ ಅಂತ ಇಲ್ಲ ಧೈರ್ಯ, ಧೈರ್ಯ ಗುಣ ನೋಡಿದರೆ ಅದರಲ್ಲಿ ಕೂಡ ಅಸುರರನ್ನು ಎಲ್ಲರನ್ನು ಸಂಹಾರ ಮಾಡಿ ದುಷ್ಟ ಅಸುರ ಸಂಹಾರ ಮಾಡಿದವನು, ದುಷ್ಟರಾದ ಅಸುರ ಸಂಹಾರಕ. ಆದ್ದರಿಂದ ಅಲ್ಲಿ ಕೂಡ ಅವನ ಧೈರ್ಯವನ್ನು ಒಡೆತನವನ್ನು ನೋಡಬಹುದು, ಜ್ಯೇಷ್ಠನಾಗಿದ್ದಾನೆ ಧೈರ್ಯದಲ್ಲಿ. ಗಗನದಲ್ಲಿ ಸಂಚರಿಪ ಗರುಡ ದೇವನೆತುರುಗ, ಅಷ್ಟು ಆಕಾಶದಲ್ಲಿ ಸಂಚಾರ ಮಾಡುವ ಗರುಡ ಅವನಿಗೆ ವಾಹನನಾಗಿದ್ದಾನೆ. ಗರುಡ ವಾಹನನಾಗಿರುವುದು ಮಾತ್ರವಲ್ಲ, ಗರುಡನನ್ನು ಹೊತ್ತುಕೊಂಡು ಹೋಗುವವನು ಭಗವಂತ, ಭಗವಂತನನ್ನು ಹೊತ್ತುಕೊಂಡು ಹೋಗುವವನು ಗರುಡನಾದರೆ ಆ ಗರುಡನ ಒಳಗೆ ಅಂತರ್ಗತನಾಗಿ ಇದ್ದು ಗರುಡನಿಗೆ ಆ ಶಕ್ತಿ ಕೊಟ್ಟವನು ಭಗವಂತ. ಆದ್ದರಿಂದ ಅವನು ಗರುಡ ವಾಹನನಾಗಿದ್ದಾನೆ ಅಂತೇಳಿ. ಜಗತೀಧರ ಶೇಷ ಪರ್ಯಂಕ ಶಯನ, ಜಗತ್ತನ್ನು ಮೇಲಕ್ಕೆತ್ತಿ ಹಿಡಿದಿರುವಂತಹ ತನ್ನ ಹೆಡೆಯಲ್ಲಿ ಮೇಲೆ ಹಿಡಿದ ಶೇಷದೇವರಿಗೆ ಅವನು ಒಡೆಯನಾಗಿದ್ದಾನೆ. ಆ ಶೇಷದೇವರನ್ನೇ ತನ್ನ ಪರ್ಯಂಕವಾಗಿ ಮಾಡಿಕೊಂಡು ಮಳಗಿದ ಭಗವಂತ, ಅವನ ಆ ಗುಣದಲ್ಲಿಯೂ ಅವನು ಜ್ಯೇಷ್ಠನಾಗಿದ್ದಾನೆ ಅಂಥೇಳಿ ನಿಗಮ ಗೋಚರ ವೇದಗಳಿಂದ ತಿಳಿಯಲ್ಪಡುವವನು, ವೇದಗಳ ಮೂಲಕವಾಗಿ ಅವನ ಜ್ಯೇಷ್ಠತ್ವದ ಚಿಂತನೆ ಮಾಡಬೇಕು ಅಂತಹ ಪುರಂದರ ವಿಠಲನಿಗೆ ಅಲ್ಲದೆ ಮಿಗಿಲಾದ ದೈವಗಳಿಗೆ ಈ ಭಾಗ್ಯ ಉಂಟೆ ಅಂತ ಹೇಳಿದಾಗ, ಅಲ್ಲಿ ಈ ಜ್ಯೇಷ್ಠ ಗುಣದ ಚಿಂತನೆಯನ್ನೇ ಮತ್ತು 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 ಅನೇಕ ಶಬ್ದಗಳಲ್ಲಿ ದಾಸರಾಯರು, ಪುರಂದರದಾಸರು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಸೊ ಈ ಜ್ಯೇಷ್ಠ ಅರ್ಥದ ಚಿಂತನೆ ಅನೇಕ ರೀತಿಗಳಲ್ಲಿ ಒಂದೊಂದು ಗುಣ ನೋಡಿದಾಗ ಒಂದೊಂದು ಅರ್ಥ ಗೋಚರವಾಗತ್ತೆ. ಸೊ ಈ ವಿಧವಾಗಿ ನೂರಾರು ಗುಣಗಳು ನೋಡಿದೆ, ನೂರಾರು ಅರ್ಥಗಳು ನಮಗೆ ಗೋಚರವಾಗತ್ತೆ. ಅಂತಹ ಜ್ಯೇಷ್ಠ ನಾಮಕ ಪರಮಾತ್ಮನಿಗೆ ನಮಸ್ಕಾರಗಳು ಹೇಳ್ತಾ ಇವತ್ತಿನ ಇದು ಭಾಷಣ ಇವತ್ತಿಗೆ ಈ ಅರ್ಥ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ, ಶ್ರೀ ಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಶ್ರೀನಿವಾಸ,
ಒಂದು ಕ್ವಿಕ್ ಕ್ವೆಶ್ಚನ್ ಇತ್ತು.
ಶ್ಯೂರ್ ಹೇಳಿ.
ಈ ಜ್ಯೇಷ್ಠದ್ದು ಇದೇನಾಗತ್ತೆ, ಅನ್ವಯ ಪದಚ್ಛೇದ ಮಾಡಿದ್ರೆ ಅದು ಸಂಸ್ಕೃತದಲ್ಲಿ ಹಾಗಾಗತ್ತೆ?
ಪದಚ್ಛೇದ ಆಕ್ಚುಲ್ ಆಗಿ ಆ ಶಬ್ದಕ್ಕೆ ಜ್ಯೇಷ್ಠ ಅಂದ್ರೆ ದೊಡ್ಡ ಜ್ಯೇಷ್ಠ ಭ್ರಾತ, ಅದು ಜ್ಯಾ ಅಂದ್ರೆ ಅಧಿಕ ಅಂತ ಅರ್ಥ. ಜ್ಯಾ ಅನ್ನೋದು ರೂಟ್ ಜ್ಯಾ, ನಾವು ಹಿಂದಿನ ಜಾದ ಜಾದ ಅಂತೀವಿ ನೋಡ್ರಿ, ಜ್ಯಾ ಅನ್ನೋ ಶಬ್ದಕ್ಕೆ ಹೆಚ್ಚು ಅಂತ ಅರ್ಥ, ಮೋರ್. ಸೊ ಅದರಿಂದ ಅಜ್ಯೇಷ್ಠ, ಅದರ ಅಜ್ಯಾ ಅಂದ್ರೆ ಹೆಚ್ಚು ಇರುವುದರಲ್ಲಿ ಸ್ಥಿರವಾಗಿ, ಷ್ಠ ಅಂದ್ರೆ ಸ್ಥಿರವಾಗಿರುವಂಥದ್ದು, ಆದ್ರಿಂದ ಆ ಹೆಚ್ಚುತನದಲ್ಲಿ ಸ್ಥಿರವಾಗಿರುವುದು ಜ್ಯೇಷ್ಠ. ಸೊ ಜ್ಯಾ ಗುಣದಲ್ಲಿ ಜೇ ಅಂದ್ರೆ ಅದು ಸಪ್ತಮಿ ರಾಮ ರಾಮಿ ಅಂತ ಹೇಳಿದಂತೆ, ಜ್ಯಾ ಗುಣದಲ್ಲಿ ಜೇ ಅದರಲ್ಲಿ ಇಷ್ಟ ಸ್ಥಿರವಾಗಿರುವಂತ ಅಂದ್ರೆ ಹೆಚ್ಚ ಯಾವಾಗಲೂ ಹೆಚ್ಚಾಗಿರುವಂಥದ್ದು. ನಾರ್ಮಲ್ ಆಗಿ ನಾವು ದೊಡ್ಡಣ್ಣ ಅಂತ ಹೇಳಿದ್ರೆ ಆ ಜನ್ಮದಲ್ಲಿ ಅವನು ದೊಡ್ಡಣ್ಣ, ಮತ್ತೆ ಇನ್ನೊಂದು ಜನ್ಮದಲ್ಲಿ ಏನೋ ಆಗ್ಬೋದು, ಆದ್ರೆ ಅವನು ಹಾಗಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆ ಜೇದಲ್ಲಿ ಇಷ್ಟ ಸ್ಥಿರವಾಗಿರುವಂಥದ್ದು. ಆದ್ದರಿಂದ ಆ ಶಬ್ದದ ಪೂರ್ಣ ಅರ್ಥ ಅವನಿಗೆ ಅನ್ವಯತ್ತೆ, ಹೆಚ್ಚು ಹೆಚ್ಚಾಗಿ ಇರುವುದರಲ್ಲಿ ಸ್ಥಿರವಾಗಿರುವುದು ಆ ಜ್ಯೇಷ್ಠ ಶಬ್ದ.
Yeah, because that is very significant. Andre yavaglu hechadre ondon sari peak hog matte any item goes to peak and comes down always.
Yeah.
So he is constantly there.
Yeah.
Okay. Yeah. Yeah, janagittu gurugale, thank you so much. Namaskara. Ashtang namaskara. Ashtang namaskara meera.
Namaskara Hare Shrinivasa.